ಅಶೇಷ ಗುರುಮೀಶೇಷಂ ನಾರಾಯಣ ಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಶ್ರೀಮದ್ ಆಚಾರ್ಯರು ಪ್ರಮಾಣ ಲಕ್ಷಣವನ್ನುವಂಥ ಗ್ರಂಥದಲ್ಲಿ ತಮ್ಮ ಮತದಂತೆ ಪ್ರಮಾಣಗಳ ಲಕ್ಷಣ, ಅವುಗಳ ವಿಭಾಗವನ್ನು ಹೇಳಿದ ನಂತರ ಈ ವಿಷಯದಲ್ಲಿ ಉಳಿದ ಮತಗಳಲ್ಲಿರತಕ್ಕಂತಹ ವಿರುದ್ಧಾಭಿಪ್ರಾಯವನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಭಾವದ ಜ್ಞಾನವನ್ನು ತಂದುಕೊಡುವಂತಹ ಪ್ರಮಾಣ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಅಲ್ಲ, ಅದನ್ನು ಬೇರೆಯೇ ಒಂದು ಪ್ರಮಾಣ ಅಂತ ಅಂಗೀಕಾರ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಅಭಾವ ಅಂತಂದರೆ ಇಲ್ಲದೇ ಇರೋದು, ಅಬ್ಸೆನ್ಸ್. ಒಂದು ವಸ್ತು ಇಲ್ಲ ಅನ್ನುವ ಜ್ಞಾನ ಬರಬೇಕಾದರೆ ಅದು ಈ ಸಾಧಾರಣವಾದ ಪ್ರಮಾಣಗಳಿಂದ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಒಂದು ವಸ್ತು ಇಲ್ಲ ಅಂತ ನಮಗೆ ಜ್ಞಾನ ಹೇಗೆ ಬರುತ್ತೆ? ಅದರ ಜ್ಞಾನ ಬರ್ತಾ ಇಲ್ಲ ಆದ್ದರಿಂದ ಅದಿಲ್ಲ ಅಂತ. ಅದನ್ನು ಇದನ್ನು ಶಾಸ್ತ್ರೀಯವಾಗಿ ಅನುಪಲಬ್ಧಿ ಎಂದು ಕರೀತಾರೆ. ಉಪಲಬ್ಧಿ ಅಂದರೆ ಜ್ಞಾನ, ಅನುಪಲಬ್ಧಿ ಅಂದರೆ ನಾನ್ ಕಾಗ್ನಿಷನ್. ಆ ವಸ್ತುವಿನ ಜ್ಞಾನ ಬರ್ತಾ ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಅರ್ಥ. ಅದರಿಂದ ಈ ಅಭಾವದ ಜ್ಞಾನ ನಮಗೆ ಬರೋದು ಈ ನಾನ್ ಕಾಗ್ನಿಷನ್, ಅನುಪಲಬ್ಧಿ ಅನ್ನುವಂತಹ ಒಂದು ಬೇರೆ ಪ್ರಮಾಣದಿಂದ ಅಂತ ಈ ಅಭಾವ ಪ್ರಮಾಣಕ್ಕೆ ಪ್ರತ್ಯೇಕ ಸ್ಥಾನವನ್ನು ಕೆಲವರು ನೀಡುತ್ತಾರೆ. ಅದನ್ನು ಆಚಾರ್ಯರು ವಿಮರ್ಶೆ ಮಾಡ್ತಾ ಅಭಾವ ಅನುಮಾ ಪ್ರತ್ಯಕ್ಷಂಚ ಅಂತ ಹೇಳ್ತಾ ಇದ್ದಾರೆ. ಅಭಾವ ಅಂತಂದರೆ ಅಭಾವವನ್ನು ಗ್ರಹಿಸುವಂತಹ ಪ್ರಮಾಣವನ್ನು ಏನು ಹೇಳ್ತಾ ಇದ್ದೀರಿ ಅದು. ಅನುಮಾ ಪ್ರತ್ಯಕ್ಷಂಚ, ಅದು ಒಂದು ಅನುಮಾನದಲ್ಲಿ ಸೇರುತ್ತೆ ಅಥವಾ ಪ್ರತ್ಯಕ್ಷದಲ್ಲಿಯೇ ಸೇರುತ್ತೆ. ಹೇಗೆ ಅಂತಂದರೆ ಹೊರಗಡೆ ಹಸು ಬಂದಿದೆಯಾ ನೋಡು ಅಂತ ಹೇಳಿದಾಗ ಒಂದು ಮಗು ಓಡ್ತಾ ಹೋಗಿ ಬಾಗಿಲು ತೆಗೆದು ಹಸು ಇಲ್ಲಮ್ಮ ಅಂತ ಹೇಳುತ್ತೆ. ಇಲ್ಲಿ ಹಸು ಇಲ್ಲ ಅನ್ನುವ ಜ್ಞಾನ ಯಾವುದರಿಂದ ಬಂತು? ಕಣ್ಣಿನಿಂದಲೇ ಬಂತು. ಕಣ್ಣಿನಿಂದ ನೋಡ್ತು, ಅಲ್ಲಿ ಇಲ್ಲ ಅಂತ ಹೇಳ್ತು. ಅದರಿಂದ ಅಭಾವದ ಜ್ಞಾನ ಪ್ರತ್ಯಕ್ಷದಿಂದಲೇ ಬರ್ತದೆ. ಇನ್ನು ಕೆಲವೊಮ್ಮೆ ಅನುಮಾನದಿಂದಲೂ ಬರೋದಿದೆ. ಅಲ್ಲ, ಒಂದೇ ಅಭಾವದ ಜ್ಞಾನ ಪ್ರತ್ಯಕ್ಷದಿಂದ ಅನುಮಾನದಿಂದ ಎರಡರಿಂದಲೂ ಬರಲಿಕ್ಕೆ ಹೇಗೆ ಸಾಧ್ಯ ಅಂತಂದರೆ ಅದಕ್ಕೆ ಆಚಾರ್ಯರೇ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಪರಾಮರ್ಶ ಅಪರಾಮರ್ಶ ವಿಶೇಷಾತ್ ಎಂಬುದಾಗಿ. ಪರಾಮರ್ಶ ಅಂತಂದರೆ ಇಲ್ಲಿ ಸಂಶಯ ಅಂತ ಅರ್ಥ. ಹೀಗೋ ಹಾಗೋ, ಇದೆಯೋ ಇಲ್ಲವೋ ಅಂತ ಹೀಗೆ ಸಂಶಯ ಬಂದು ಅಭಾವದ ಜ್ಞಾನ ಬಂದರೆ ಅದು ಅನುಮಾನದಲ್ಲಿ ಸೇರುತ್ತೆ. ಸಂಶಯ ಬರದೇ ಬಂದರೆ ಆಗ ಅದು ಪ್ರತ್ಯಕ್ಷದಲ್ಲಿ ಸೇರುತ್ತೆ ಅಂತ ಆಚಾರ್ಯರ ಅಭಿಪ್ರಾಯ. ಅಂದ್ರೇನು, ಎಷ್ಟೋ ಸಲ ಒಂದು ವಸ್ತು ಇರೋದ್ರ ಬಗ್ಗೆ ಸಂಶಯ ವಿವಾದ ಬರುತ್ತೆ. ಆಗ ನಾವೆಲ್ಲ ವಿಚಾರ ಮಾಡ್ತೀವಿ, ನಮಗೆ ಅದು ಇದ್ದೂ ಕಾಣ್ತಾ ಇಲ್ವೋ ಅಥವಾ ಇಲ್ಲದೇ ಕಾಣ್ತಾ ಇಲ್ವೋ ಅಂತೆಲ್ಲ ವಿಚಾರ ಮಾಡಿ ಕೊನೆಗೆ ಇಲ್ಲಿ ಇದ್ದಿದ್ದರೆ ಹೀಗೆ ನಮಗೆ ಕಾಣಬೇಕಾಗಿತ್ತು, ಬೇರೆ ಎಲ್ಲ ಕಾಣ್ತಾ ಇದೆಯಲ್ಲ ಹಾಗೆ ಇಲ್ಲಿ ಕಾಣ್ತಾ ಇಲ್ಲ ಆದ್ದರಿಂದ ಆ ವಸ್ತು ಇಲ್ಲ ಅಂತ ಜ್ಞಾನ ಬರುತ್ತೆ. ಎಲ್ಲಿ ಸಂಶಯ ಬಂದು ನಾವು ವಿಚಾರ ಮಾಡಿ ಕೊನೆಗೆ ಇಲ್ಲ ಅಂತ ತೀರ್ಮಾನಕ್ಕೆ ಬರ್ತೇವೋ ಅಲ್ಲಿ ಅದು ಅನುಮಾನದಲ್ಲಿ ಸೇರುತ್ತೆ. ಆ ಅನುಮಾನದ ಕ್ರಮ ಹೇಗಾಗುತ್ತೆ ಅಂತಂದರೆ, ಇಲ್ಲಿ ಈ ವಸ್ತು ಇದ್ದರೆ ಕಾಣಬೇಕಾಗಿತ್ತು, ಕಾಣ್ತಾ ಇಲ್ಲ ಆದ್ದರಿಂದ ಇಲ್ಲ ಅಂತ ಹೀಗೇನು ಪ್ರೊಸೆಸ್ನಲ್ಲಿ ಮುಂದುವರೆದು ನಾವು ತೀರ್ಮಾನಕ್ಕೆ ಬರ್ತೀವಿ, ಅಂಥ ಸ್ಥಳದಲ್ಲಿ ಆ ಅಭಾವದ ಜ್ಞಾನವು ಅನುಮಾನದಲ್ಲಿ ಸೇರುತ್ತೆ. ಎಲ್ಲಿ ಈ ಥರದ ವಿಚಾರ ನಡೀದೇನೆ ನೋಡ್ತೀವಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ ಅಲ್ಲಿ ಅದು ಪ್ರತ್ಯಕ್ಷದಲ್ಲಿ ಸೇರುತ್ತೆ. ಆದ್ದರಿಂದ ಅಭಾವದ ಜ್ಞಾನ ನಮಗೆ ಈಗಾಗಲೇ ಒಪ್ಪಿರತಕ್ಕಂತಹ ಪ್ರಮಾಣಗಳಿಂದಲೇ ಬರುತ್ತೆ ಅಂತ ಹೇಳಲಿಕ್ಕೆ ಬರುವಾಗ ಅದನ್ನು ಪ್ರತ್ಯೇಕ ಪ್ರಮಾಣ ಅಂತ ಅಂಗೀಕಾರ ಮಾಡುವ ಅಗತ್ಯ ಇಲ್ಲ ಅಂತ ಆಚಾರ್ಯರು ಇಷ್ಟು ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನಮಗೆ ಒಂದು ಸಂಶಯ ಬರುತ್ತೆ, ಅದನ್ನು ಟೀಕಾಕೃತ್ವಾದರೂ ತೋರಿಸಿ ಆ ಪರಿಹಾರ ಮಾಡ್ತಾ ಇದ್ದಾರೆ. ಏನೆಂದರೆ, ಮೊದಲನೇದಾಗಿ ಅಭಾವದ ಜ್ಞಾನ ಪ್ರತ್ಯಕ್ಷ ಅನುಮಾನಗಳಿಂದ ಮಾತ್ರ ಅಲ್ಲ, ಶಬ್ದದಿಂದಲೂ ಬರುತ್ತೆ. ಉದಾಹರಣೆಗೆ, ಮೋಕ್ಷದಲ್ಲಿ ದುಃಖ ಇಲ್ಲ ಅನ್ನುವ ಜ್ಞಾನ ನಮಗೆ ಯಾವುದರಿಂದ ಬರುತ್ತೆ? ಮೋಕ್ಷವನ್ನು ಹೇಳ್ತಕ್ಕಂಥ ಶಾಸ್ತ್ರ ಇದೆ, ಅದರಲ್ಲಿ ದುಃಖ ಇಲ್ಲ ಅಂತಲೂ ಆ ಶಾಸ್ತ್ರವೇ ಹೇಳುತ್ತೆ, ಶಾಸ್ತ್ರ ಓದಿದಾಗ ಗೊತ್ತಾಗುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಬಂದು ಇಂಥ ಊರಿನಲ್ಲಿ ಕಳ್ಳಕಾಕರರ ಭಯ ಇಲ್ಲ ಅಂತ ಹೇಳಿದರೆ ಒಂದು ವೇಳೆ, ಆ ಜ್ಞಾನ ನಮಗೆ ಶಬ್ದದಿಂದಲೇ ಬರುತ್ತೆ. ಅಂದ ಅಭಾವದ ಜ್ಞಾನ ಅನುಮಾನ ಪ್ರತ್ಯಕ್ಷಗಳಿಂದ ಮಾತ್ರ ಅಲ್ಲ, ಶಬ್ದದಿಂದಲೂ ಬರ್ತಾ ಇರಬೇಕಾದ್ರೆ ಆಚಾರ್ಯರು ಕೇವಲ ಅನುಮಾನ ಪ್ರತ್ಯಕ್ಷಗಳನ್ನು ಹೇಗೆ ಹೇಳಿದರು ಅಂತ. ಅದಕ್ಕೆ ಟೀಕಾಕೃತ್ವಾದರು ಹೇಳ್ತಾ, ಆಚಾರ್ಯರು ವಿವಾದ ಇರುವ ವಿಷಯದಲ್ಲಿ ಮಾತ್ರ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅಭಾವ ಅನ್ನುವಂಥ ಬೇರೆ ಪ್ರಮಾಣ ಇದೆ ಅಂತ ಹೇಳುವವರು ಆಗಮದಿಂದ ಅಭಾವದ ಜ್ಞಾನ ಬರುತ್ತೆ ಅನ್ನೋದನ್ನು ಅಂಗೀಕಾರ ಮಾಡ್ತಾರೆ. ಆ ವಿಷಯದಲ್ಲಿ ವಿವಾದ ಇಲ್ಲ. ವಿವಾದ ಇರುವುದು ನಾವು ಲೌಕಿಕ ವಿಷಯಗಳಲ್ಲಿ ಏನು ಅಭಾವದ ಜ್ಞಾನವನ್ನು ಪಡೀತಾ ಇದ್ದೇವೆ ಅದರಲ್ಲಿ ಅಂದ, ಅಲ್ಲಿ ಅದನ್ನು ಅತಿರಿಕ್ತ ಪ್ರಮಾಣದಿಂದ ಹುಟ್ಟಿದ ಜ್ಞಾನ ಅಂತ ಒಪ್ಪಬೇಕಾಗಿಲ್ಲ, ಅನುಮಾನ ಪ್ರತ್ಯಕ್ಷಗಳಲ್ಲೇ ಸೇರುತ್ತೆ ಅನ್ನೋ ಅಭಿಪ್ರಾಯ ಆಚಾರ್ಯರಿರೋದರಿಂದ ಆಗಮದ ವಿಷಯವನ್ನು ಹೇಳ್ತಾ ಇಲ್ಲ. ಅಂದ ಒಟ್ಟು ಅಭಾವದ ಜ್ಞಾನದ ವಿಷಯ ಅಂತ ಬಂದಾಗ ಅದನ್ನು ಇಟ್ಕೊಳ್ಬೇಕು. ಅಭಾವದ ಜ್ಞಾನ ಪ್ರತ್ಯಕ್ಷದಿಂದ, ಅನುಮಾನದಿಂದ ಮತ್ತು ಶಬ್ದದಿಂದ ಬರುತ್ತದೆ. ಇನ್ನು ಇಲ್ಲಿ ಆಚಾರ್ಯರು ಹೇಳಬೇಕಾದರೂ ಕೂಡ ಅಭಾವ ಪ್ರತ್ಯಕ್ಷಂ ಅನುಮಾಚ ಅಂತ ಹೀಗೆ ಹೇಳಬಹುದಾಗಿತ್ತು. ಯಾಕೆ ಪ್ರತ್ಯಕ್ಷ ಪ್ರಮಾಣ ಮೊದಲು ಉಪಸ್ಥಿತ ಆಗೋದು, ಅದರ ವಿಷಯ ಮೊದಲು ಬಂದಿರೋದು. ಅದನ್ನು ಬಿಟ್ಟು ಆಚಾರ್ಯ ಅನುಮಾ ಪ್ರತ್ಯಕ್ಷಂಚ ಅಂತ ಹೇಳಿದ್ರಲ್ಲೂ ಒಂದು ಔಚಿತ್ಯ ಇದೆ ಅನ್ನೋದನ್ನು ಟೀಕಾಕೃತ್ವಾದರು ಎತ್ತಿ ತೋರಿಸ್ತಾರೆ. ಏನದು ಅಂತಂದರೆ, ಯದ್ಯಪಿ ಪ್ರತ್ಯಕ್ಷ ಅನುಮಾನಗಳಲ್ಲಿ ಪ್ರತ್ಯಕ್ಷ ಪ್ರಬಲ ಮತ್ತು ಪ್ರಥಮ ಪ್ರಮಾಣ, ಆದರೆ ನಮಗೆ ಜೀವನದಲ್ಲಿ ಬರತಕ್ಕಂತಹ ಹೆಚ್ಚಿನ ಅಭಾವಜ್ಞಾನಗಳು ಅನುಮಾನದಿಂದ ಬರುತ್ತದೆ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಆಚಾರ್ಯರು ಅನುಮಾ ಅಂತ ಮೊದಲಿಗೆ ಹೇಳ್ತಾ ಇದ್ದಾರೆ. ಹೀಗೆ ಅಭಾವ ಅನ್ನುವಂಥ ಅತಿರಿಕ್ತ ಪ್ರಮಾಣವನ್ನು ಅಂಗೀಕಾರ ಮಾಡಬೇಕಾಗಿಲ್ಲ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು ಅಂತ ಟೀಕಾಕೃತ್ವಾದರು ಹೇಳ್ತಾರೆ. ಎಲ್ಲ ವಸ್ತುಗಳ ಅಭಾವದ ಜ್ಞಾನವು ಒಂದು ಪ್ರತ್ಯಕ್ಷದಿಂದ ಒಂದು ಅನುಮಾನದಿಂದ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಸಂಶಯ ಇದ್ದು ಬಂದರೆ ಅನುಮಾನದಲ್ಲಿ, ಇಲ್ಲದೆ ಹೋದರೆ ಪ್ರತ್ಯಕ್ಷದಲ್ಲಿ ಅಂತ. ಆದರೆ ಹಾಗೆ ನಿಯಮ ಇಲ್ಲ. ಕೆಲವು ವಿಷಯಗಳ ಅಭಾವದ ಜ್ಞಾನ ನಮಗೆ ಕೇವಲ ಪ್ರತ್ಯಕ್ಷದಿಂದ ಬರುತ್ತೆ. ಉದಾಹರಣೆಗೆ, ನನಗೆ ಸುಖ ಇದೆ, ದುಃಖ ಇಲ್ಲ ಅನ್ನುವಂಥ ಜ್ಞಾನ, ಇದು ಯಾವತ್ತೂ ಕೂಡ ಅನುಮಾನದಿಂದ ಬರೋದಿಲ್ಲ, ಇದು ಕೇವಲ ಪ್ರತ್ಯಕ್ಷದಿಂದ ಬರುತ್ತೆ. ಯಾಕೆ ಅಂತಂದರೆ, ಇಲ್ಲಿ ಸುಖ ದುಃಖ ಇದೆ ಅನ್ನೋ ವಿಷಯದಲ್ಲಿ ಸಾಕ್ಷಿ ಅಂದರೆ ಸ್ವರೂಪ ಅಂತಃಕರಣವು ಮಾತ್ರ ಪ್ರಮಾಣ. ಆದ್ದರಿಂದ ಇಲ್ಲ ಅನ್ನೋದನ್ನು ಅದು ಮಾತ್ರ ಗ್ರಹಿಸುತ್ತೆ, ಅಲ್ಲಿ ಅನುಮಾನದ ಅಗತ್ಯ ಇಲ್ಲ. ಸುಖ ದುಃಖಗಳನ್ನು ಶಾಸ್ತ್ರದಲ್ಲಿ ಜ್ಞಾತೈಕ ಸತ್ ಅಂತ ಕರೆದಿದ್ದಾರೆ. ಅಂದರೆ ಅದು ಇದ್ದರೆ ಅದರ ಜ್ಞಾನ ಇದ್ದೇ ಇರುತ್ತದೆ. ಜ್ಞಾನ ಇಲ್ಲದೆ ಸುಖ ದುಃಖ ಇರೋದು ಅಂತಿಲ್ಲ. ಯಾವ ವಸ್ತು ಜ್ಞಾನ ಇಲ್ಲದೇ ಹೋದರೂ ಇರ್ತದೋ ಅಂಥ ವಸ್ತುವಿನ ಅಭಾವದ ಜ್ಞಾನ ಅದು ಪ್ರತ್ಯಕ್ಷದಿಂದಲೂ ಬರಬಹುದು, ಅನುಮಾನದಿಂದಲೂ ಬರಬಹುದು. ಆದರೆ ಜ್ಞಾತೈಕ ಸತ್ತಾದಂಥ ಪದಾರ್ಥಗಳ ಜ್ಞಾನ ಕೇವಲ ಪ್ರತ್ಯಕ್ಷದಿಂದ ಬರುತ್ತೆ ಅನ್ನೋದು ಟೀಕಾಕೃತ್ಪಾದರ ಅಭಿಪ್ರಾಯ. ಹೀಗೆ ಅಭಾವ ಅನ್ನುವ ಪ್ರಮಾಣವನ್ನು ಪ್ರತ್ಯೇಕ ಅಂಗೀಕಾರ ಮಾಡಬೇಕಾಗಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.